ಅಧ್ಯಾಯ 62. ಬಾಣಾಸುರನೊಡನೆ ಕೃಷ್ಣನ ಯುದ್ಧ. ಮಳೆಗಾಲದ 4 ತಿಂಗಳು ಕಳೆದರೂ ಅನಿರುದ್ಧನು ಮನೆಗೆ ಹಿಂದಿರುಗದಿದ್ದಾಗ ಯಾದವ ಸಂಸಾರದವರಿಗೆಲ್ಲ ಆತಂಕವಾಯಿತು. ಹುಡುಗನು ಹೇಗೆ ತಪ್ಪಿಸಿಕೊಂಡ ಎಂದು ಅವರಿಗೆ ಅರ್ಥವಾಗಲಿಲ್ಲ. ಸುದೈವದಿಂದ ಒಂದು ದಿನ ನಾರದ ಮಹರ್ಷಿಯು ಬಂದು ಅರಮನೆಯಿಂದ ಅನಿರುದ್ಧನು ಕಾಣೆಯಾದ ರೀತಿಯನ್ನು ವಿವರಿಸಿದನು. ಅನಿರುದ್ಧನನ್ನು ಬಾಣಾಸುರನ ರಾಜಧಾನಿ ಶೋಣಿತಪುರಕ್ಕೆ ಹೇಗೆ ಕರೆದುಕೊಂಡು ಹೋಗಲಾಯಿತು ಮತ್ತು ಅನಿರುದ್ಧನು ಬಾಣಾಸುರನ ಸೈನಿಕರನ್ನೆಲ್ಲ ಸೋಲಿಸಿದ್ದರೂ ಬಾಣಾಸುರನು ಅವನನ್ನು ಹೇಗೆ ಸೆರೆ ಹಿಡಿದ ಎನ್ನುವುದನ್ನು ಅವರು ವಿವರಿಸಿದರು. ಅವರು ವಿವರವಾಗಿ ಇಡೀ ಕಥೆಯನ್ನು ಹೇಳಿದರು. ಯದುವಂಶದವರಿಗೆಲ್ಲ ಕೃಷ್ಣನಲ್ಲಿ ಬಹು ಪ್ರೀತಿ. ಅವರೆಲ್ಲ ಶೋಣಿತಪುರಕ್ಕೆ ಮುತ್ತಿಗೆ ಹಾಕಲು ಸಿದ್ಧರಾದರು. ಪ್ರದ್ಯುಮ್ನ, ಸಾತ್ಯಕಿ, ಗದ, ಸಾಂಬ, ಶರಣ, ನಂದ, ಉಪನಂದ ಮತ್ತು ಭದ್ರರು ಸೇರಿದಂತೆ ಮುಖ್ಯ ನಾಯಕರೆಲ್ಲ ಸೇರಿ 18 ಅಕ್ಷೋಹಿಣಿ ಸೈನ್ಯವನ್ನು ಸಿದ್ಧ ಮಾಡಿದರು. ಅನಂತರ ಅವರೆಲ್ಲ ಶೋಣಿತಪುರಕ್ಕೆ ಹೋಗಿ ಸೈನಿಕರು, ಆನೆಗಳು, ಕುದುರೆಗಳು ಮತ್ತು ರಥಗಳಿಂದ ನಗರವನ್ನು ಸುತ್ತುವರಿದರು. ಯಾದವ ಸೈನಿಕರು ಗೋಡೆಗಳನ್ನು, ದೊಡ್ಡ ಬಾಗಿಲುಗಳನ್ನು ಒಡೆಯುತ್ತಾ ಬಳಿಯ ಉಪವನಗಳನ್ನು ಹಾಳು ಮಾಡುತ್ತಾ ಇಡೀ ನಗರವನ್ನು ಮುತ್ತಿದ್ದಾರೆ ಎನ್ನುವ ಸುದ್ದಿಯು ಬಾಣಾಸುರನಿಗೆ ತಲುಪಿತು. ಬಹು ಕೋಪಗೊಂಡು ಯದು ಸೈನಿಕರಷ್ಟೇ ಸಮರ್ಥರಾದ ತನ್ನ ಸೈನಿಕರಿಗೆ ಅವರನ್ನು ಎದುರಿಸುವಂತೆ ಅಪ್ಪಣೆ ಮಾಡಿದನು. ಶಿವನಿಗೆ ಬಾಣಾಸುರನಲ್ಲಿ ಎಷ್ಟು ಕರುಣೆ ಎಂದರೆ ತನ್ನ ಧೀರ ಮಕ್ಕಳಾದ ಕಾರ್ತಿಕೇಯ ಮತ್ತು ಗಣಪತಿಯರೊಂದಿಗೆ ಬಂದು ಬಾಣಾಸುರನ ಸೈನ್ಯದ ದಳಪತಿಯಾದನು. ತನ್ನ ಪ್ರೀತಿಯ ವಾಹನ ನಂದೀಶ್ವರನ ಮೇಲೆ ಕುಳಿತು ಶಿವನು ಕೃಷ್ಣ ಮತ್ತು ಬಲರಾಮರ ವಿರುದ್ಧ ಹೋರಾಟಕ್ಕೆ ನಾಯಕನಾದನು. ಒಂದು ಕಡೆ ತನ್ನ ಧೀರ ಮಕ್ಕಳೊಂದಿಗೆ ಶಿವ, ಮತ್ತೊಂದು ಕಡೆ ದೇವೋತ್ತಮ ಪರಮಪುರುಷನಾದ ಕೃಷ್ಣ ಮತ್ತು ಅವನ ಅಣ್ಣ ಬಲರಾಮ. ಯುದ್ಧವು ಎಷ್ಟು ಘೋರವಾಗಿತ್ತು ಎಂದು ನಾವು ಊಹಿಸಿಕೊಳ್ಳಬಹುದು. ಹೋರಾಟವು ಎಷ್ಟು ಭಯಂಕರವಾಗಿತ್ತೆಂದರೆ ಅದನ್ನು ನೋಡಿದವರು ಬೆರಗಾದರು. ಅವರ ದೇಹದ ಮೇಲಿನ ಕೂದಲುಗಳು ನಿಮಿರಿ ನಿಂತವು. ಶಿವನು ನೇರವಾಗಿ ಕೃಷ್ಣನೊಡನೆ ಹೋರಾಡುವುದರಲ್ಲಿ ನಿರತನಾಗಿದ್ದನು. ಪ್ರದ್ಯುಮ್ನನು ಕಾರ್ತಿಕೇಯನೊಡನೆ, ಬಲರಾಮನು ಬಾಣಾಸುರನ ದಂಡನಾಯಕ ಕುಂಬಾಡನೊಡನೆ ಹೋರಾಡುತ್ತಿದ್ದರು. ಕೂಪಕರ್ಣನು ಕುಂಬಾಡನಿಗೆ ಸಹಾಯ ಮಾಡುತ್ತಿದ್ದನು. ಕೃಷ್ಣನ ಮಗ ಸಾಂಬನು ಬಾಣಾಸುರನ ಮಗನೊಂದಿಗೂ, ಬಾಣಾಸುರನು ಯಾದವ ಸೈನ್ಯದ ದಂಡನಾಯಕ ಸಾತ್ಯಕಿಯೊಡನೆಯೂ ಹೋರಾಡುತ್ತಿದ್ದರು. ಹೀಗೆ ಯುದ್ಧವು ನಡೆಯಿತು. ಈ ಯುದ್ಧದ ಸುದ್ದಿಯು ವಿಶ್ವದಲ್ಲೆಲ್ಲ ಹರಡಿತು. ಬ್ರಹ್ಮನಂತಹ ಊರ್ಧ್ವಲೋಕದ ದೇವತೆಗಳು, ಮಹರ್ಷಿಗಳು ಮತ್ತು ಇತರ ಪ್ರಾಜ್ಞರು ಯುದ್ಧದ ಸ್ಥಳಕ್ಕೆ ಬಂದರು. ಸಿದ್ಧರು, ಚಾರಣರು, ಗಂಧರ್ವರು ಎಲ್ಲರೂ ಬಂದರು. ಎಲ್ಲರಿಗೂ ಶಿವ ಮತ್ತು ಕೃಷ್ಣ ಮತ್ತು ಅವರ ಹಿಂಬಾಲಕರ ನಡುವಣ ಯುದ್ಧವನ್ನು ನೋಡುವ ಕುತೂಹಲ. ಅವರು ರಣಭೂಮಿಯ ಮೇಲೆ ತಮ್ಮ ವಿಮಾನಗಳಲ್ಲಿ ನಿಧಾನವಾಗಿ ಹಾರಾಡುತ್ತಿದ್ದರು. ಶಿವನಿಗೆ ಭೂತಗಳು, ಪ್ರೇತಗಳು, ಪ್ರಮಥರು, ಗುಹ್ಯಕರು, ಡಾಕಿನಿಯರು, ಪಿಶಾಚಿಗಳು, ಕೂಷ್ಮಾಂಡರು, ಬೇತಾಳಗಳು, ವಿನಾಯಕರು ಮತ್ತು ಬ್ರಹ್ಮರಾಕ್ಷಸರು ಇವೆಲ್ಲ ಬಲಶಾಲಿ ಪ್ರೇತಗಳ ಮತ್ತು ನರಕದ ನಿವಾಸಿಗಳ ನೆರವುಂಟು. ಆದುದರಿಂದ ಅವನನ್ನು ಭೂತನಾಥ ಎಂದು ಕರೆಯುತ್ತಾರೆ. ಎಲ್ಲ ಪ್ರೇತಗಳಲ್ಲಿ ಬ್ರಹ್ಮರಾಕ್ಷಸರು ಬಹುಬಲಶಾಲಿಗಳು. ಬ್ರಾಹ್ಮಣರು ಪ್ರೇತಗಳಾದಾಗ ಬ್ರಹ್ಮರಾಕ್ಷಸರಾಗುತ್ತಾರೆ. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ತನ್ನ ಪ್ರಸಿದ್ಧ ಧನುಸ್ಸಾದ ಸಾರಂಗ ಧನುವಿನಿಂದ ಹೊಡೆದು ಎಲ್ಲಾ ಪ್ರೇತಗಳನ್ನು ರಣರಂಗದಿಂದ ಓಡಿಸಿದನು. ಆಗ ಶಿವನು ತನ್ನ ಆಯುಧ ಅಸ್ತ್ರಗಳನ್ನು ದೇವೋತ್ತಮ ಪುರುಷನ ಮೇಲೆ ಬಿಡಲು ಪ್ರಾರಂಭಿಸಿದನು. ಕೃಷ್ಣನು ಲೀಲಾಜಾಲವಾಗಿ ಈ ಅಸ್ತ್ರಗಳಿಗೆ ಪ್ರತ್ಯಸ್ತ್ರಗಳನ್ನು ಪ್ರಯೋಗಿಸಿ ನಿವಾರಿಸಿದನು. ಅಣುಬಾಂಬಿನಂತಹ ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಇನ್ನೊಂದು ಬ್ರಹ್ಮಾಸ್ತ್ರವನ್ನು ಬಿಟ್ಟನು. ವಾಯುವ್ಯಾಸ್ತ್ರಕ್ಕೆ ಪ್ರತಿಯಾಗಿ ಪರ್ವತಾಸ್ತ್ರವನ್ನು ಬಿಟ್ಟನು. ಶಿವನು ರಣಭೂಮಿಯ ಮೇಲೆ ಪ್ರಚಂಡ ಮಾರುತವು ಬೀಸುವಂತೆ ಅಸ್ತ್ರವನ್ನು ಬಿಟ್ಟಾಗ ಕೃಷ್ಣನು ಅದಕ್ಕೆ ವಿರುದ್ಧವಾಗಿ ಪ್ರಚಂಡ ಮಾರುತವನ್ನು ಅಲ್ಲಿಯೇ ತಡೆಯುವ ಪರ್ವತಾಸ್ತ್ರವನ್ನು ಬಿಟ್ಟನು. ಹಾಗೆಯೇ ಶಿವನು ಭಯಂಕರ ಆಗ್ನೇಯ ಅಸ್ತ್ರವನ್ನು ಬಿಟ್ಟಾಗ ಕೃಷ್ಣನು ಪ್ರತಿಯಾಗಿ ಭಾರಿ ಮಳೆಯನ್ನು ಕರೆಯುವ ವರುಣಾಸ್ತ್ರವನ್ನು ಬಿಟ್ಟನು. ಕಡೆಗೆ ಶಿವನು ತನ್ನ ಸ್ವಂತ ಅಸ್ತ್ರವಾದ ಪಾಶುಪತ ಅಸ್ತ್ರವನ್ನು ಬಿಟ್ಟಾಗ ಕೃಷ್ಣನ ಕೂಡಲೇ ನಾರಾಯಣಾಸ್ತ್ರವನ್ನು ಪ್ರತಿಯಾಗಿ ಬಿಟ್ಟನು. ಶಿವನಿಗೆ ಕೃಷ್ಣನೊಡನೆ ಯುದ್ಧ ಮಾಡಿ ತೀರಾ ಕಿರಿಕಿರಿಯಾಯಿತು. ಆಗ ಕೃಷ್ಣನು ಒಂದು ಆಕಳಿಕೆಯ ಅಸ್ತ್ರವನ್ನು ಬಿಟ್ಟನು. ಈ ಅಸ್ತ್ರವನ್ನು ಪ್ರಯೋಗಿಸಿದಾಗ ಶತ್ರು ಪಕ್ಷದವರು ತುಂಬಾ ಆಯಾಸಗೊಂಡು ಯುದ್ಧವನ್ನು ನಿಲ್ಲಿಸಿ ಆಕಳಿಸಲು ಪ್ರಾರಂಭಿಸುತ್ತಾರೆ. ಶಿವನು ಎಷ್ಟು ಆಯಾಸಗೊಂಡನೆಂದರೆ ಅವನು ಯುದ್ಧ ಮಾಡಲು ನಿರಾಕರಿಸಿ ಆಕಳಿಸಲು ಪ್ರಾರಂಭಿಸಿದನು. ಕೃಷ್ಣನು ಈಗ ಶಿವನ ಆಕ್ರಮಣದಿಂದ ಬಾಣಾಸುರನ ಹೋರಾಟಕ್ಕೆ ಗಮನವನ್ನು ಬದಲಾಯಿಸಲು ಸಾಧ್ಯವಾಯಿತು. ಅವನು ಬಾಣಾಸುರನ ಅಂಗರಕ್ಷಕರನ್ನು ಕತ್ತಿಗಳು ಮತ್ತು ಗದೆಗಳಿಂದ ಕೊಲ್ಲಲು ಪ್ರಾರಂಭಿಸಿದನು. ಈ ಮಧ್ಯೆ ಕೃಷ್ಣನ ಮಗ ಪ್ರದ್ಯುಮ್ನನು ದೇವತೆಗಳ ದಳಪತಿಯಾದ ಕಾರ್ತಿಕೇಯನೊಡನೆ ಭೀಕರ ಯುದ್ಧವನ್ನು ಮಾಡುತ್ತಿದ್ದನು. ಕಾರ್ತಿಕೇಯನಿಗೆ ಗಾಯಗಳಾದವು. ದೇಹದಿಂದ ವಿಪುಲವಾಗಿ ರಕ್ತವು ಹರಿಯಿತು. ಈ ಸ್ಥಿತಿಯಲ್ಲಿ ಅವನು ರಣರಂಗವನ್ನು ಬಿಟ್ಟು ಯುದ್ಧ ಮಾಡುವುದನ್ನು ನಿಲ್ಲಿಸಿ ತನ್ನ ಮಯೂರ ವಾಹನದ ಮೇಲೆ ಹೊರಟು ಹೋದನು. ಹಾಗೆಯೇ ಬಲರಾಮನು ಬಾಣಾಸುರನ ದಂಡನಾಯಕನ ಕಬಾಂಡವನ್ನು ತನ್ನ ಗದೆಯ ಪೆಟ್ಟುಗಳಿಂದ ನುಚ್ಚು ನೂರು ಮಾಡುತ್ತಿದ್ದನು. ಕೂಪಕರ್ಣನಿಗೂ ಇದೇ ರೀತಿ ಗಾಯಗಳಾದವು. ಅವನು ಕುಂಭಾಂಡನು ನೆಲದ ಮೇಲೆ ಬಿದ್ದರು. ದಳಪತಿಗೆ ಮಾರಕ ಗಾಯಗಳಾದವು. ಮಾರ್ಗದರ್ಶನವಿಲ್ಲದೆ ಬಾಣಾಸುರನ ಸೈನ್ಯವೆಲ್ಲ ಚೆಲ್ಲಾಪಿಲ್ಲಿಯಾಯಿತು. ತನ್ನ ಸೈನಿಕರು ಮತ್ತು ದಂಡಾಧಿಕಾರಿಗಳು ಸೋತುದನ್ನು ಕಂಡು ಬಾಣಾಸುರನಿಗೆ ಬಹು ಕೋಪ ಬಂದಿತು. ಕೃಷ್ಣನ ದಳಪತಿ ಸಾತ್ಯಕಿಯೊಡನೆ ಯುದ್ಧ ಮಾಡುವುದನ್ನು ನಿಲ್ಲಿಸುವುದು ಬುದ್ಧಿವಂತಿಕೆ ಎಂದು ಭಾವಿಸಿ ನೇರವಾಗಿ ಕೃಷ್ಣನ ಮೇಲೆ ಆಕ್ರಮಣ ಮಾಡಿದನು. ತನ್ನ ಸಹಸ್ರ ಬಾಹುಗಳನ್ನು ಬಳಸಲು ಈಗ ಅವಕಾಶ ಒದಗಿತ್ತು. ಅವನು ಏಕಕಾಲದಲ್ಲಿ 500 ಬಿಲ್ಲುಗಳನ್ನು 2000 ಬಾಣಗಳನ್ನು ಬಳಸುತ್ತಾ ಕೃಷ್ಣನ ಕಡೆಗೆ ನುಗ್ಗಿದನು. ಇಂತಹ ಮೂರ್ಖನಿಗೆ ಕೃಷ್ಣನ ಶಕ್ತಿಯನ್ನು ಅಳೆಯಲು ಬರುವುದೇ ಇಲ್ಲ. ನಿರಾಯಾಸವಾಗಿ ಕೃಷ್ಣನು ಬಾಣಾಸುರನ ಎಲ್ಲಾ ಬಿಲ್ಲುಗಳನ್ನು ಎರಡೆರಡಾಗಿ ತುಂಡು ಮಾಡಿದನು. ಅವನು ಮುಂದಕ್ಕೆ ಸಾಗದಂತೆ ಅವನ ರಥದ ಕುದುರೆಗಳು ನೆಲದಲ್ಲಿ ಒರಗುವಂತೆ ಮಾಡಿದನು. ರಥವು ಚೂರು ಚೂರಾಯಿತು. ಇದರ ಅನಂತರ ಕೃಷ್ಣನು ತನ್ನ ಪಾಂಚಜನ್ಯ ಶಂಖವನ್ನು ಊದಿದನು. ಬಾಣಾಸುರನು ಕೂಟರ ಎನ್ನುವ ದೇವತೆಯನ್ನು ಪೂಜಿಸುತ್ತಿದ್ದನು. ಅವರು ತಾಯಿ ಮಕ್ಕಳಂತಿದ್ದರು. ಬಾಣಾಸುರನ ಪ್ರಾಣಕ್ಕೆ ಅಪಾಯವನ್ನು ಕಂಡು ತಾಯಿ ಕೂಟರಳಿಗೆ ತಳಮಳವಾಯಿತು. ಆಗ ಅವಳು ರಣಭೂಮಿಯಲ್ಲಿ ಕಾಣಿಸಿಕೊಂಡಳು. ಕೂದಲನ್ನು ಕೆದರಿಕೊಂಡು ನಗ್ನಳಾಗಿ ಅವಳು ಕೃಷ್ಣನ ಮುಂದೆ ನಿಂತಳು. ಕೃಷ್ಣನಿಗೆ ನಗ್ನ ಹೆಂಗಸನ್ನು ನೋಡುವುದು ಇಷ್ಟವಾಗಲಿಲ್ಲ. ಆದುದರಿಂದ ಮುಖವನ್ನು ತಿರುಗಿಸಿದನು. ಕೃಷ್ಣನಿಂದ ತಪ್ಪಿಸಿಕೊಳ್ಳಲು ಅವಕಾಶವು ದೊರೆತು ಬಾಣಾಸುರನು ಯುದ್ಧಭೂಮಿಯನ್ನು ಬಿಟ್ಟನು. ಅವನ ಬಿಲ್ಲುಗಳ ಹೆದೆಗಳೆಲ್ಲ ಹರಿದು ಅವನಿಗೆ ರಥವಾಗಲಿ ಸಾರಥಿಯಾಗಲಿ ಇರಲಿಲ್ಲ. ಆದುದರಿಂದ ಅವನಿಗೆ ತನ್ನ ನಗರಕ್ಕೆ ಹಿಂತಿರುಗದೆ ಗತ್ಯಂತರವಿರಲಿಲ್ಲ. ಯುದ್ಧದಲ್ಲಿ ಅವನು ಎಲ್ಲವನ್ನೂ ಕಳೆದುಕೊಂಡಿದ್ದನು. ಕೃಷ್ಣನ ಬಾಣಗಳಿಂದ ತುಂಬಾ ಹಿಂಸೆಯನ್ನನುಭವಿಸಿ ಶಿವನ ಸಂಗಾತಿಗಳಾದ ಭೂತಗಳು, ಪ್ರೇತಗಳು, ಕ್ಷತ್ರಿಯರು ಎಲ್ಲರೂ ರಣರಂಗದಿಂದ ಹೊರಟು ಹೋದರು. ಆಗ ಶಿವನು ತನ್ನ ಕೊನೆಯ ಅಸ್ತ್ರವನ್ನು ಬಳಸಿದನು. ಶಿವಜ್ವರ ಎನ್ನುವ ಅತ್ಯಂತ ಮಾರಕಾಸ್ತ್ರವನ್ನು ಬಿಟ್ಟನು. ಅದು ಅಸಾಧಾರಣ ಶಾಖದಿಂದ ವೈರಿಗಳನ್ನು ನಾಶ ಮಾಡುತ್ತದೆ. ಸೃಷ್ಟಿಯು ನಾಶವಾಗುವಾಗ ಸೂರ್ಯನ ತಾಪವು ಎಂದಿಗಿಂತ 12 ಹೆಚ್ಚಾಗುತ್ತದೆ ಎಂದು ಹೇಳುತ್ತಾರೆ. ಈ 12 ಶಾಖಕ್ಕೆ ಶಿವಜ್ವರ ಎಂದು ಹೆಸರು. ಶಿವಜ್ವರದ ಸಾಕಾರ ರೂಪವನ್ನು ಪ್ರಯೋಗಿಸಿದಾಗ ಆ ರೂಪಕ್ಕೆ 3 ತಲೆಗಳು ಮತ್ತು 3 ಕಾಲುಗಳು ಇದ್ದವು. ಅವನು ಕೃಷ್ಣನೆಡೆಗೆ ಬರುತ್ತಿದ್ದಾಗ ಎಲ್ಲವನ್ನು ಬೂದಿ ಮಾಡುತ್ತಿದ್ದಂತೆ ತೋರಿತು. ಅವನು ಎಷ್ಟು ಬಲಶಾಲಿ ಎಂದರೆ ಎಲ್ಲಾ ದಿಕ್ಕುಗಳಲ್ಲಿಯೂ ಪ್ರಜ್ವಲಿಸುತ್ತಾ ಉರಿಯು ಕಾಣಿಸಿಕೊಳ್ಳುವಂತೆ ಮಾಡಿದನು. ಅವನು ತನ್ನತ್ತಲ್ಲೇ ಬರುತ್ತಿದ್ದುದನ್ನು ಕೃಷ್ಣನು ಕಂಡನು.
ಶಿವಜ್ವರ ಅಸ್ತ್ರವಿದ್ದಂತೆಯೇ ನಾರಾಯಣ ಜ್ವರದ ಅಸ್ತ್ರವೂ ಉಂಟು. ನಾರಾಯಣ ಜ್ವರವು ತಡೆಯಲಾಗದ ಶೀತದ ಅಸ್ತ್ರ. ಅತೀವ ಶಾಖವಿದ್ದರೆ ಹೇಗೋ ಅದನ್ನು ತಡೆದುಕೊಳ್ಳಬಹುದು. ಆದರೆ ಅತೀವ ಶೀತವಾದರೆ ಎಲ್ಲವೂ ಕುಸಿಯುತ್ತದೆ. ಸಾವಿನ ಸಮಯದಲ್ಲಿ ಮನುಷ್ಯನಿಗೆ ಇದರ ಅನುಭವವಾಗುತ್ತದೆ. ಸಾವಿನ ಸಮಯದಲ್ಲಿ ದೇಹದ ಉಷ್ಣವು ಮೊದಲು 107 ಡಿಗ್ರಿಗಳಿಗೆ ಏರುತ್ತದೆ. ಆಗ ಇಡೀ ಶರೀರವು ಕುಸಿಯುತ್ತದೆ ಮತ್ತು ಕೂಡಲೇ ಮಂಜಿನಂತೆ ತಣ್ಣಗಾಗುತ್ತದೆ. ಶಿವಜ್ವರದ ಸುಡುವ ಶಾಖವನ್ನು ನಿವಾರಿಸಲು ನಾರಾಯಣ ಜ್ವರ
ಅಸ್ತ್ರವನ್ನು ಪ್ರಯೋಗಿಸಿದ ಎನ್ನುವುದನ್ನು ಕಂಡ ಕೃಷ್ಣನು ನಾರಾಯಣ ಜ್ವರದ ಅಸ್ತ್ರವನ್ನು ಬಿಡದೆ ಬೇರೆ ದಾರಿ ಇರಲಿಲ್ಲ. ಶ್ರೀಕೃಷ್ಣನು ಮೂಲ ನಾರಾಯಣನು. ನಾರಾಯಣ ಜ್ವರದ ಅಸ್ತ್ರದ ನಿಯಂತ್ರಕನು. ನಾರಾಯಣ ಜ್ವರವನ್ನು ಪ್ರಯೋಗಿಸಿದಾಗ ಎರಡು ಜ್ವರಗಳ ನಡುವೆ ಮಹಾಯುದ್ಧವಾಯಿತು. ಅತೀವ ಶಾಖಕ್ಕೆ ಪ್ರತಿಯಾಗಿ ಅತೀವ ಶೀತವಾದಾಗ ಶಾಖವು ಕ್ರಮೇಣ ಇಳಿಯುವುದು ಸಹಜವೇ. ಶಿವಜ್ವರ ನಾರಾಯಣ ಜ್ವರಗಳ ನಡುವೆ ಘರ್ಷಣೆಯಲ್ಲಿ ಆದದ್ದು ಹೀಗೆಯೇ. ಕ್ರಮೇಣ ಶಿವಜ್ವರವು ಉಷ್ಣವು ಕಮ್ಮಿಯಾಯಿತು. ಅವನ ಸಹಾಯಕ್ಕಾಗಿ ಶಿವನಿಗೆ ಕೂಗಿಕೊಂಡನು. ಆದರೆ ನಾರಾಯಣ ಜ್ವರದ ಎದುರಿನಲ್ಲಿ ಶಿವನು ಅವನಿಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ. ಶಿವನಿಂದ ಯಾವ ನೆರವು ದೊರೆಯದಿದ್ದಾಗ ನಾರಾಯಣನಾದ ಕೃಷ್ಣನಿಗೆ ಶರಣಾಗತನಾಗದಿದ್ದರೆ ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ ಎಂದು ಶಿವಜ್ವರನಿಗೆ ಅರ್ಥವಾಯಿತು. ದೇವತೆಗಳಲ್ಲೆಲ್ಲ ಅತ್ಯುನ್ನತನಾದ ಶಿವನು ಅವನಿಗೆ ನೆರವಾಗಲು ಸಾಧ್ಯವಾಗಲಿಲ್ಲ ಎಂದ ಮೇಲೆ ಇನ್ನಿತರ ದೇವತೆಗಳ ಮಾತೇಕೆ? ಆದುದರಿಂದ ಕಡೆಗೆ ಶಿವಜ್ವರನು ಕೃಷ್ಣನಿಗೆ ತಲೆಬಾಗಿ ಪ್ರಭುವು ತನಗೆ ರಕ್ಷಣೆಯನ್ನು ನೀಡುವಂತೆ ಪ್ರಾರ್ಥನೆಯನ್ನು ಸಲ್ಲಿಸಿ ಶರಣಾಗತನಾದನು. ಶಿವ ಮತ್ತು ಕೃಷ್ಣ ಇಬ್ಬರು ಪ್ರಯೋಗಿಸಿದ ಕಟ್ಟಕಡೆಯ ಅಸ್ತ್ರಗಳ ನಡುವಣ ಈ ಕದನದ ಪ್ರಸಂಗದಿಂದ ಒಂದು ಅಂಶವು ರುಜುವಾತಾಗುತ್ತದೆ. ಕೃಷ್ಣನು ಯಾರಿಗಾದರೂ ರಕ್ಷಣೆಯನ್ನು ನೀಡಿದರೆ ಯಾರೂ ಅವನನ್ನು ಕೊಲ್ಲಲಾರರು. ಆದರೆ ಕೃಷ್ಣನು ರಕ್ಷಣೆಯನ್ನು ಕೊಡದೇ ಇದ್ದರೆ ಅಂತಹವನನ್ನು ಯಾರೂ ಉಳಿಸಲಾರರು. ಬ್ರಹ್ಮನು ಸೃಷ್ಟಿ ಮಾಡಬಲ್ಲ, ಶಿವನು ಬ್ರಹ್ಮ ಸೃಷ್ಟಿಯನ್ನು ನಾಶ ಮಾಡಬಲ್ಲ. ಆದುದರಿಂದ ಕೆಲವೊಮ್ಮೆ ಎಲ್ಲಾ ದೇವತೆಗಳಲ್ಲಿ ಶ್ರೇಷ್ಠನಾದವನು ಬ್ರಹ್ಮ ಎಂದು ಪರಿಗಣಿಸುತ್ತಾರೆ. ಆದರೂ ಶಿವನನ್ನು ಮಹಾದೇವ, ಎಲ್ಲಾ ದೇವತೆಗಳಲ್ಲಿ ಶ್ರೇಷ್ಠ ಎಂದು ಕರೆಯುತ್ತಾರೆ. ಆದರೆ ಬ್ರಹ್ಮ ಮತ್ತು ಶಿವ ಒಂದೊಂದೇ ರೀತಿಯಲ್ಲಿ ಕೆಲಸ ಮಾಡಬಲ್ಲರು. ಬ್ರಹ್ಮನು ಸೃಷ್ಟಿ ಮಾಡಬಲ್ಲ, ಶಿವನು ನಾಶ ಮಾಡಬಲ್ಲ. ಆದರೆ ಇಬ್ಬರಲ್ಲಿ ಯಾರೂ ಪಾಲನೆಯನ್ನು ಮಾಡಲಾರರು. ವಿಷ್ಣುವಾದರೂ ಪಾಲನೆ ಮಾಡುವುದಲ್ಲದೆ ಸೃಷ್ಟಿಯನ್ನು ಮಾಡುತ್ತಾನೆ ಮತ್ತು ನಾಶ ಮಾಡುತ್ತಾನೆ. ವಾಸ್ತವವಾಗಿ ಬ್ರಹ್ಮನು ಸೃಷ್ಟಿ ಮಾಡುವುದಿಲ್ಲ, ಏಕೆಂದರೆ ಬ್ರಹ್ಮನನ್ನು ವಿಷ್ಣುವು ಸೃಷ್ಟಿ ಮಾಡಿದವನು. ಶಿವನು ಬ್ರಹ್ಮನಿಂದ ಸೃಷ್ಟಿಯಾದ ಜೀವಿ ಅಥವಾ ಬ್ರಹ್ಮನ ಮಗ. ಆದುದರಿಂದ ಕೃಷ್ಣ ಅಥವಾ ನಾರಾಯಣನನ್ನು ಬಿಟ್ಟು ಬೇರೆ ಯಾರೂ ತನ್ನನ್ನು ರಕ್ಷಿಸಲಾರರು ಎಂದು ಶಿವಜ್ವರಕ್ಕೆ ಅರ್ಥವಾಯಿತು. ಆದುದರಿಂದ ಅವನು ಕೃಷ್ಣನಲ್ಲಿ ಆಶ್ರಯ ಪಡೆದದ್ದು ಸರಿಯಾದ ಮಾರ್ಗವೇ ಆಗಿತ್ತು. ಅವನು ಕೈಗಳನ್ನು ಮುಗಿದುಕೊಂಡು ಈ ಕೆಳಗಿನಂತೆ ಪ್ರಾರ್ಥನೆ ಮಾಡಿದನು. ಪ್ರಿಯ ಪ್ರಭುವೇ, ನಾನು ನಿನಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ, ಏಕೆಂದರೆ ನಿನ್ನ ಶ್ರೀಮಂತಿಕೆಗೆ ಮಿತಿಯೇ ಇಲ್ಲ. ನಿನ್ನ ಶ್ರೀಮಂತಿಕೆಗಳನ್ನು ಯಾರೂ ಮೀರಲಾರರು. ಆದುದರಿಂದ ನೀನು ಎಲ್ಲರಿಗೂ ಪ್ರಭು. ಸಾಮಾನ್ಯವಾಗಿ ಜನರು ಈ ಭೌತಿಕ ಜಗತ್ತಿನಲ್ಲಿ ಶಿವನೇ ಅತ್ಯಂತ ಬಲಶಾಲಿ ಪುರುಷ ಎಂದು ಭಾವಿಸುತ್ತಾರೆ. ಆದರೆ ಶಿವನೇ ಅತ್ಯಂತ ಬಲಶಾಲಿಯಲ್ಲ, ನೀನೇ ಸರ್ವಶಕ್ತನು. ಇದು ವಾಸ್ತವ. ನೀನೇ ಮೂಲ ಪ್ರಜ್ಞೆ ಅಥವಾ ವಿದ್ಯೆ. ಅರಿವು ಅಥವಾ ಪ್ರಜ್ಞೆ ಇಲ್ಲದೆ ಯಾವುದೂ ಬಲಶಾಲಿಯಾಗಲು ಸಾಧ್ಯವಿಲ್ಲ. ಭೌತಿಕ ವಸ್ತುವೊಂದಕ್ಕೆ ಬಹುಶಕ್ತಿ ಇರಬಹುದು, ಆದರೆ ಅರಿವು ಅಥವಾ ಪ್ರಜ್ಞೆಯ ಸ್ಪರ್ಶವಿಲ್ಲದೆ ಅದು ಏನನ್ನೂ ಮಾಡಲಾರದು. ಒಂದು ಭೌತಿಕ ಯಂತ್ರಕ್ಕೆ ದೈತ್ಯಾಕಾರವಿರಬಹುದು ಮತ್ತು ಅದು ಆಶ್ಚರ್ಯಕರವಾಗಿರಬಹುದು, ಆದರೆ ಪ್ರಜ್ಞೆ ಅಥವಾ ಅರಿವು ಇಲ್ಲದ ಮನುಷ್ಯರೊಬ್ಬರ ಸ್ಪರ್ಶವಿಲ್ಲದೆ ಭೌತಿಕ ಯಂತ್ರವು ನಿಷ್ಪ್ರಯೋಜಕವಾಗುತ್ತದೆ. ನೀನೇ ಪರಿಪೂರ್ಣ ಜ್ಞಾನ. ನಿನ್ನ ವ್ಯಕ್ತಿತ್ವದಲ್ಲಿ ಎಳ್ಳಷ್ಟು ಭೌತಿಕ ಕಲ್ಮಶವಿಲ್ಲ. ಶಿವನಿಗೆ ಇಡೀ ಸೃಷ್ಟಿಯನ್ನು ನಾಶ ಮಾಡುವ ಶಕ್ತಿ ಇರುವುದರಿಂದ ಅವನು ಬಲಶಾಲಿಯಾಗಿರಬಹುದು. ಹಾಗೆಯೇ ಬ್ರಹ್ಮನು ಇಡೀ ವಿಶ್ವವನ್ನು ಸೃಷ್ಟಿಸಬಲ್ಲ. ಆದುದರಿಂದ ಅವನು ಬಹಳ ಬಲಶಾಲಿಯಾಗಿರಬಹುದು. ಆದರೆ ಬ್ರಹ್ಮನಾಗಲಿ ಶಿವನಾಗಲಿ ಈ ಬ್ರಹ್ಮಾಂಡದ ಮೂಲ ಕಾರಣವಲ್ಲ. ನೀನು ಪರಮಸತ್ಯ, ನೀನು ಪರಬ್ರಹ್ಮನ್, ನೀನೇ ಮೂಲ ಕಾರಣನು. ಬ್ರಹ್ಮಾಂಡದ ಮೂಲ ಕಾರಣವು ನಿರಾಕಾರ ಬ್ರಹ್ಮಜ್ಯೋತಿಯಲ್ಲ. ಈ ನಿರಾಕಾರ ಬ್ರಹ್ಮಜ್ಯೋತಿಗೆ ನಿನ್ನ ವ್ಯಕ್ತಿತ್ವವೇ ಆಧಾರ. ಭಗವದ್ಗೀತೆಯು ದೃಢಪಡಿಸುವಂತೆ ನಿರಾಕಾರ ಬ್ರಹ್ಮನ ಕಾರಣನು ಕೃಷ್ಣ. ಬ್ರಹ್ಮಜ್ಯೋತಿಯನ್ನು ಸೂರ್ಯಮಂಡಲದಿಂದ ಹೊರಹೊಮ್ಮುವ ಬಿಸಿಲಿಗೆ ಹೋಲಿಸುತ್ತಾರೆ. ಆದುದರಿಂದ ನಿರಾಕಾರ ಬ್ರಹ್ಮನು ಕಟ್ಟಕಡೆಯ ಕಾರಣವಲ್ಲ. ಎಲ್ಲಕ್ಕೂ ಕಟ್ಟಕಡೆಯ ಕಾರಣ ಕೃಷ್ಣನ ಪರಮೋಚ್ಚ ಶಾಶ್ವತ ರೂಪ. ಎಲ್ಲ ಭೌತಿಕ ಕ್ರಿಯೆಗಳು ಪ್ರತಿಕ್ರಿಯೆಗಳು ನಿರಾಕಾರ ಬ್ರಹ್ಮನಲ್ಲಿ ನಡೆಯುತ್ತವೆ. ಆದರೆ ಕೃಷ್ಣನ ನಿತ್ಯ ರೂಪವಾದ ಸಾಕಾರ ಬ್ರಹ್ಮನಲ್ಲಿ ಕ್ರಿಯೆಯೂ ಇಲ್ಲ, ಪ್ರತಿಕ್ರಿಯೆಯೂ ಇಲ್ಲ. ಆದುದರಿಂದ ಪ್ರಭುವೇ, ನಿನ್ನ ದೇಹವು ಸಂಪೂರ್ಣವಾಗಿ ಶಾಂತವಾದದ್ದು, ಸಂಪೂರ್ಣವಾಗಿ ಆನಂದಮಯವಾದದ್ದು ಮತ್ತು ಅದಕ್ಕೆ ಭೌತಿಕ ಕಲ್ಮಶದ ಸೋಂಕೇ ಇಲ್ಲ. ಈ ಭೌತಿಕ ದೇಹದಲ್ಲಿ ಗುಣತ್ರಯಗಳ ಕ್ರಿಯೆಗಳು ಮತ್ತು ಪ್ರತಿಕ್ರಿಯೆಗಳು ಉಂಟು. ಇವಕ್ಕಿಂತ ಮುಖ್ಯವಾದದ್ದು ಕಾಲದ ಅಂಶ, ಏಕೆಂದರೆ ಕಾಲದ ಪ್ರಕ್ಷುಬ್ಧತೆಯು ಭೌತಿಕ ಅಭಿವ್ಯಕ್ತಿಗೆ ಕಾರಣ. ಹೀಗೆ ನಿಸರ್ಗದ ಘಟನೆಗಳು ನಡೆಯುತ್ತವೆ. ಘಟನೆಗಳ ಆವಿರ್ಭಾವವಾಗುತ್ತಲೇ ಕರ್ಮಗಳು ಗೋಚರವಾಗುತ್ತವೆ. ಈ ಕರ್ಮಗಳ ಫಲವಾಗಿ ಜೀವಿಯು ರೂಪುಗೊಳ್ಳುತ್ತಾನೆ. ಅವನು ಒಂದು ವಿಶಿಷ್ಟ ಬಗೆಯ ಸ್ವಭಾವವನ್ನು ಪಡೆದುಕೊಳ್ಳುತ್ತಾನೆ. ಈ ಸ್ವಭಾವವು ಒಂದು ಸೂಕ್ಷ್ಮ ಶರೀರದಲ್ಲಿಯೂ ಮತ್ತು ಪ್ರಾಣವಾಯು, ಅಹಂ ಮತ್ತು 10 ಇಂದ್ರಿಯಗಳು, ಮನಸ್ಸು ಮತ್ತು 5 ಸ್ಥೂಲ ಅಂಶಗಳು ಇವುಗಳಿಂದಾದ ಸ್ಥೂಲ ದೇಹದಲ್ಲಿಯೂ ಅಡಕವಾಗಿರುತ್ತದೆ. ಹಲವಾರು ಇತರ ದೇಹಗಳ ಮೂಲ ಅಥವಾ ಕಾರಣವಾಗುವ ಶರೀರ ವಿಧಾನವನ್ನು ಇವು ಸೃಷ್ಟಿ ಮಾಡುತ್ತವೆ. ಈ ಇತರ ದೇಹಗಳ ಆತ್ಮವು ದೇಹದಿಂದ ದೇಹಕ್ಕೆ ಹೋಗುವುದರಿಂದ ಉಂಟಾಗುತ್ತವೆ. ಇಂದ್ರಿಯ ಗ್ರಾಹ್ಯವಾದ ಈ ಎಲ್ಲ ಅಭಿವ್ಯಕ್ತಿಗಳು ನಿನ್ನ ಭೌತಿಕ ಶಕ್ತಿಯ ಜೊತೆಗೂಡಿದ ಕ್ರಿಯೆಗಳ ಪರಿಣಾಮ. ಬೇರೆ ಬೇರೆ ಅಂಶಗಳ ಕ್ರಿಯೆ ಪ್ರತಿಕ್ರಿಯೆಗಳಿಂದ ಪ್ರಭಾವಿತನಾಗದೆ ನೀನು ಈ ಬಹಿರಂಗ ಶಕ್ತಿಯ ಕಾರಣನಾಗಿರುತ್ತಿ. ನೀನು ಭೌತಿಕ ಶಕ್ತಿಯ ಇಂತಹ ಒತ್ತಡಗಳನ್ನು ಮೀರಿರುವುದರಿಂದ ನೀನೇ ಪರಮಶಾಂತಿ. ಐಹಿಕ ಕಶ್ಮಲಗಳ ಸೋಂಕಿನಿಂದ ಬಿಡುಗಡೆಯಲ್ಲಿ ನಿನ್ನನ್ನು ಮೀರಿಸುವವರಿಲ್ಲ. ಆದುದರಿಂದ ಇತರ ಎಲ್ಲಾ ಆಶ್ರಯಗಳನ್ನು ಬಿಟ್ಟು ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆಯುತ್ತಿದ್ದೇನೆ. ಪ್ರಿಯ ಪ್ರಭುವೆ, ಮನುಷ್ಯ ಪಾತ್ರದಲ್ಲಿ ವಸುದೇವನ ಮಗನಾಗಿ ನಿನ್ನ ಆವಿರ್ಭಾವವು ನಿನ್ನ ಸಂಪೂರ್ಣ ಸ್ವಾತಂತ್ರ್ಯದ ಲೀಲೆಗಳಲ್ಲಿ ಒಂದು. ನಿನ್ನ ಭಕ್ತರಿಗೆ ನೆರವಾಗಿ ಭಕ್ತರಲ್ಲದವರನ್ನು ನಾಶ ಮಾಡಲು ನೀನು ಹಲವಾರು ಅವತಾರಗಳಲ್ಲಿ ಆವಿರ್ಭಾವವಾಗುತ್ತಿ. ಪ್ರಗತಿಶೀಲ ಬದುಕಿನ ವ್ಯವಸ್ಥೆಯಲ್ಲಿ ಕುಂದುಕೊರತೆಗಳುಂಟಾದಾಗ ನೀನು ಆವಿರ್ಭಾವವಾಗುತ್ತಿ ಎಂದು ಭಗವದ್ಗೀತೆಯಲ್ಲಿ ನೀನು ಕೊಟ್ಟಿರುವ ಭರವಸೆಯನ್ನು ಈಡೇರಿಸಲು ಈ ಅವತಾರಗಳನ್ನು ತಳೆದು ಇಳಿದು ಬರುತ್ತಿ. ಕ್ರಮವಲ್ಲದ ತತ್ವಗಳಿಂದ ಪ್ರಕ್ಷುಬ್ಧತೆಯು ಉಂಟಾದಾಗ ದೇವತೆಗಳನ್ನು, ಆಧ್ಯಾತ್ಮಿಕ ಒಲವಿನ ವ್ಯಕ್ತಿಗಳನ್ನು ಪಾಲಿಸಿ ಭೌತಿಕ ನಿಯಮ ಮತ್ತು ವ್ಯವಸ್ಥೆಗಳ ಮಟ್ಟವನ್ನು ಕಾಪಾಡುವುದು ನಿನ್ನ ಮುಖ್ಯ ಕರ್ತವ್ಯವಾಗುತ್ತದೆ. ಇಂತಹ ನಿಯಮ ಮತ್ತು ವ್ಯವಸ್ಥೆಗಳ ಪಾಲನೆಯೊಂದಿಗೆ ದುಷ್ಟರಿಗೂ ರಾಕ್ಷಸರಿಗೂ ನೀನು ಕೊಡುವ ಹಿಂಸೆಯು ಯೋಗ್ಯವಾದದ್ದೇ. ಇದೇ ನಿನ್ನ ಮೊದಲನೆಯ ಅವತಾರವಲ್ಲ. ಹಿಂದೆಯೇ ಎಷ್ಟೋ ಬಾರಿ ನೀನು ಅವತರಿಸಿದ್ದೀಯೇ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯ ಪ್ರಭುವೆ, ಮನುಷ್ಯ ಪಾತ್ರದಲ್ಲಿ ವಸುದೇವನ ಮಗನಾಗಿ ನಿನ್ನ ಆವಿರ್ಭಾವವು ನಿನ್ನ ಸಂಪೂರ್ಣ ಸ್ವಾತಂತ್ರ್ಯದ ಲೀಲೆಗಳಲ್ಲಿ ಒಂದು. ನಿನ್ನ ಭಕ್ತರಿಗೆ ನೆರವಾಗಿ ಭಕ್ತರಲ್ಲದವರನ್ನು ನಾಶ ಮಾಡಲು ನೀನು ಹಲವಾರು ಅವತಾರಗಳಲ್ಲಿ ಆವಿರ್ಭಾವವಾಗುತ್ತಿ. ಪ್ರಗತಿಶೀಲ ಬದುಕಿನ ವ್ಯವಸ್ಥೆಯಲ್ಲಿ ಕುಂದುಕೊರತೆಗಳುಂಟಾದಾಗ ನೀನು ಆವಿರ್ಭಾವವಾಗುತ್ತಿ ಎಂದು ಭಗವದ್ಗೀತೆಯಲ್ಲಿ ನೀನು ಕೊಟ್ಟಿರುವ ಭರವಸೆಯನ್ನು ಈಡೇರಿಸಲು ಈ ಅವತಾರಗಳನ್ನು ತಳೆದು ಇಳಿದು ಬರುತ್ತಿ. ಕ್ರಮವಲ್ಲದ ತತ್ವಗಳಿಂದ ಪ್ರಕ್ಷುಬ್ಧತೆಯು ಉಂಟಾದಾಗ ದೇವತೆಗಳನ್ನು, ಆಧ್ಯಾತ್ಮಿಕ ಒಲವಿನ ವ್ಯಕ್ತಿಗಳನ್ನು ಪಾಲಿಸಿ ಭೌತಿಕ ನಿಯಮ ಮತ್ತು ವ್ಯವಸ್ಥೆಗಳ ಮಟ್ಟವನ್ನು ಕಾಪಾಡುವುದು ನಿನ್ನ ಮುಖ್ಯ ಕರ್ತವ್ಯವಾಗುತ್ತದೆ. ಇಂತಹ ನಿಯಮ ಮತ್ತು ವ್ಯವಸ್ಥೆಗಳ ಪಾಲನೆಯೊಂದಿಗೆ ದುಷ್ಟರಿಗೂ ರಾಕ್ಷಸರಿಗೂ ನೀನು ಕೊಡುವ ಹಿಂಸೆಯು ಯೋಗ್ಯವಾದದ್ದೇ. ಇದೇ ನಿನ್ನ ಮೊದಲನೆಯ ಅವತಾರವಲ್ಲ. ಹಿಂದೆಯೇ ಎಷ್ಟೋ ಬಾರಿ ನೀನು ಅವತರಿಸಿದ್ದೀಯೇ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಶಿವಜ್ವರದ ಮಾತುಗಳನ್ನು ಕೇಳಿ ಕೃಷ್ಣನು ಹೀಗೆ ಉತ್ತರಿಸಿದನು. ತ್ರಿಮುಖನೇ, ನಿನ್ನ ಮಾತಿನಿಂದ ನಾನು ಸುಪ್ರೀತನಾಗಿದ್ದೇನೆ. ನಾರಾಯಣ ಜ್ವರದಿಂದ ನಿನಗೆ ಇನ್ನೇನು ಕಷ್ಟವಾಗುವುದಿಲ್ಲ ಎಂದು ಧೈರ್ಯವಾಗಿರು. ಈಗ ನೀನು ನಾರಾಯಣ ಜ್ವರದ ಭಯದಿಂದ ಮುಕ್ತನಾಗಿರುವುದು ಮಾತ್ರವಲ್ಲ, ಮುಂದೆಯೂ ಶಿವಜ್ವರ ಮತ್ತು ನಾರಾಯಣ ಜ್ವರದ ನಡುವಣ ಯುದ್ಧವನ್ನು ಸ್ಮರಿಸಿಕೊಂಡರೆ ಸಾಕು, ಮನುಷ್ಯನು ಎಲ್ಲಾ ಬಗೆಯ ಭಯಗಳಿಂದ ಮುಕ್ತನಾಗುತ್ತಾನೆ. ದೇವೋತ್ತಮ ಪರಮಪುರುಷನ ಮಾತುಗಳನ್ನು ಕೇಳಿ ಶಿವಜ್ವರನು ಅವನ ಚರಣ ಕಮಲಗಳಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಹೊರಟು ಹೋದನು. ಈ ಮಧ್ಯೆ ಬಾಣಾಸುರನು ಹೇಗೋ ತನ್ನ ಸೋಲುಗಳಿಂದ ಚೇತರಿಸಿಕೊಂಡು ಹೊಸ ಚೈತನ್ಯದಿಂದ ಯುದ್ಧ ಮಾಡಲು ಹಿಂದಿರುಗಿದನು. ಈ ಬಾರಿ ಅವನು ತನ್ನ 1,000 ಕೈಗಳಲ್ಲಿ ಬೇರೆ ಬೇರೆ ಆಯುಧಗಳನ್ನು ಹಿಡಿದು ರಥದಲ್ಲಿ ಕುಳಿತಿದ್ದ ಕೃಷ್ಣನ ಮುಂದೆ ಕಾಣಿಸಿಕೊಂಡನು. ಬಾಣಾಸುರನು ತುಂಬಾ ತಳಮಳದಲ್ಲಿದ್ದನು. ಭಾರಿ ಮಳೆಯಂತೆ ವಿವಿಧ ಆಯುಧಗಳನ್ನು ಕೃಷ್ಣನ ದೇಹದ ಮೇಲೆ ಪ್ರಯೋಗಿಸಿದನು. ಬಾಣಾಸುರನ ಅಸ್ತ್ರಗಳು ಜರಡಿಯಿಂದ ನೀರು ಹೊರಕ್ಕೆ ಬರುವಂತೆ ತನ್ನ ಕಡೆ ಬರುತ್ತಿದ್ದುದನ್ನು ಕಂಡು ಕೃಷ್ಣನು ತನ್ನ ಹರಿತವಾದ ಅಂಚಿದ್ದ ಸುದರ್ಶನ ಚಕ್ರವನ್ನು ತೆಗೆದುಕೊಂಡು ತೋಟಗಾರನು ಹರಿತವಾದ ಚಾಕುಗಳಿಂದ ಮರಗಳ ಚಿಗುರುಗಳನ್ನು ಕತ್ತರಿಸಿ ಹಾಕುವಂತೆ ಅಸುರನ 1,000 ಕೈಗಳನ್ನು ಒಂದಾದ ಮೇಲೊಂದರಂತೆ ಕತ್ತರಿಸಲು ಪ್ರಾರಂಭಿಸಿದನು. ತಾನು ಎದುರಿಗೆ ಇದ್ದರೂ ತನ್ನ ಭಕ್ತ ಬಾಣಾಸುರನನ್ನು ಉಳಿಸಲು ಸಾಧ್ಯವಾಗುತ್ತಿಲ್ಲ ಎನ್ನುವುದನ್ನು ಶಿವನು ಅರ್ಥ ಮಾಡಿಕೊಂಡಾಗ ಅವನಿಗೆ ಬುದ್ಧಿ ಬಂದಿತು. ಅವನೇ ಕೃಷ್ಣ ಪ್ರಭುವಿನ ಮುಂದೆ ಬಂದು ಈ ಕೆಳಗಿನ ಪ್ರಾರ್ಥನೆಯಿಂದ ಕೃಷ್ಣನನ್ನು ಸುಪ್ರೀತಗೊಳಿಸಲು ಪ್ರಾರಂಭಿಸಿದನು. ಶಿವನು ಹೀಗೆ ಹೇಳಿದನು, ಪ್ರಿಯ ಪ್ರಭುವೇ, ವೇದಗಳ ಸೂತ್ರಗಳು ನಿನ್ನನ್ನೇ ಪೂಜಿಸುತ್ತಿವೆ. ನಿನ್ನ ವಿಷಯವನ್ನು ತಿಳಿಯದವನು ನಿನ್ನ ಶಾಶ್ವತ ನಿಲಯದಲ್ಲಿ ನೀನು ಬ್ರಹ್ಮಜ್ಯೋತಿಯ ಹಿಂದಿದ್ದೀಯೇ ಎನ್ನುವುದನ್ನು ತಿಳಿಯದೆ ನಿರಾಕಾರ ಬ್ರಹ್ಮಜ್ಯೋತಿಯು ಅತ್ಯುನ್ನತ ಪರಮಸತ್ಯ ಎಂದು ಭಾವಿಸುತ್ತಾನೆ. ಆದುದರಿಂದ ಪ್ರಭು, ನಿನ್ನನ್ನು ಪರಬ್ರಹ್ಮನ್ ಎಂದು ಕರೆಯುತ್ತಾರೆ. ನಿನ್ನನ್ನು ಗುರುತಿಸಲು ಪರಬ್ರಹ್ಮನ್ ಎನ್ನುವ ಮಾತನ್ನು ಭಗವದ್ಗೀತೆಯಲ್ಲಿ ಬಳಸಿದೆ. ಆಕಾಶದಂತೆ ನೀನು ಸರ್ವವ್ಯಾಪಿ. ಯಾವುದೇ ಭೌತಿಕ ವಸ್ತುವಿನ ಪ್ರಭಾವಕ್ಕೆ ನೀನು ಸಿಲುಕದೇ ಇದ್ದರೂ ತಮ್ಮ ಹೃದಯಗಳಿಂದ ಭೌತಿಕ ಕಶ್ಮಲವನ್ನು ತೊಡೆದು ಹಾಕಿದ ಪ್ರಾಜ್ಞರು ಮಾತ್ರ ನಿನ್ನ ದಿವ್ಯ ರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬಲ್ಲರು. ಭಕ್ತರಿಗೆ ಮಾತ್ರ ನಿನ್ನ ಸಾಕ್ಷಾತ್ಕಾರವು ಸಾಧ್ಯ, ಬೇರಾರಿಗೂ ಸಾಧ್ಯವಿಲ್ಲ. ನಿನ್ನ ಪರಮ ಅಸ್ತಿತ್ವವನ್ನು ನಿರಾಕಾರವಾದಿಗಳು ಹೀಗೆ ಕಲ್ಪಿಸಿಕೊಳ್ಳುತ್ತಾರೆ, ಆಕಾಶವು ನಿನ್ನ ನಾಭಿಯಂತಿದೆ, ಅಗ್ನಿಯು ನಿನ್ನ ಬಾಯಿ, ನೀರು ನಿನ್ನ ವೀರ್ಯ, ಸ್ವರ್ಗಲೋಕಗಳು ನಿನ್ನ ಶಿರ, ದಿಕ್ಕುಗಳು ನಿನ್ನ ಕಿವಿಗಳು, ಊರ್ಧ್ವಲೋಕವು ನಿನ್ನ ಚರಣಕಮಲಗಳು, ಚಂದ್ರನು ನಿನ್ನ ಮನಸ್ಸು, ಸೂರ್ಯನು ನಿನ್ನ ಕಣ್ಣು, ನಾನು ನಿನ್ನ ಅಹಂ ಆಗಿದ್ದೇನೆ, ಸಮುದ್ರವು ನಿನ್ನ ಉದರ, ಸ್ವರ್ಗದ ಅರಸ ಇಂದ್ರನು ನಿನ್ನ ಬಾಹು, ಮರ ಗಿಡಗಳು ನಿನ್ನ ದೇಹದ ಮೇಲಿನ ರೋಮಗಳು, ಮೋಡವು ನಿನ್ನ ತಲೆಗೂದಲು, ಬ್ರಹ್ಮದೇವನು ನಿನ್ನ ಬುದ್ಧಿಶಕ್ತಿ, ಪ್ರಜಾಪತಿಗಳೆಂದು ಕರೆಯುವ ಪೂರ್ವಿಕರು ನಿನ್ನ ಸಾಂಕೇತಿಕ ನಿರೂಪಣೆ, ಧರ್ಮವು ನಿನ್ನ ಹೃದಯ, ನಿನ್ನ ಪರಮ ಶರೀರದ ನಿರಾಕಾರ ಲಕ್ಷಣಗಳನ್ನು ಜನರು ಹೀಗೆ ಕಲ್ಪಿಸಿಕೊಳ್ಳುತ್ತಾರೆ. ಆದರೆ ಕಟ್ಟಕಡೆಯದಾಗಿ ನೀನೇ ಪರಮ ಪುರುಷನು. ನಿನ್ನ ಪರಮ ಶರೀರದ ನಿರಾಕಾರ ಲಕ್ಷಣವು ನಿನ್ನ ಶಕ್ತಿಯ ಅಲ್ಪ ವಿಸ್ತೃತ ರೂಪ ಮಾತ್ರ. ನಿನ್ನನ್ನು ಮೂಲ ಅಗ್ನಿಗೆ ಹೋಲಿಸುತ್ತಾರೆ. ವಿಸ್ತೃತ ರೂಪಗಳು ನಿನ್ನ ಬೆಳಕು ಮತ್ತು ಶಾಖ. ಶಿವನು ಹೀಗೆ ಮುಂದುವರಿಸಿದನು, ಪ್ರಿಯ ಪ್ರಭು, ನೀನು ವಿಶ್ವದಲ್ಲಿ ಪ್ರಕಟನಾಗಿದ್ದರೂ ವಿಶ್ವದ ಬೇರೆ ಬೇರೆ ಭಾಗಗಳು ನಿನ್ನ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಇವೆ. ನಿನ್ನ ಊಹಾತೀತ ಶಕ್ತಿಯಿಂದ ನೀನು ಅಂತರ್ಯಾಮಿಯೂ ಆಗಬಲ್ಲೆ, ವಿಶ್ವಾತ್ಮನೂ ಆಗಬಲ್ಲೆ. ನೀನು ನಿನ್ನ ನಿವಾಸವಾದ ಗೋಲೋಕ ವೃಂದಾವನದಲ್ಲಿಯೇ ಸದಾ ಇರುವೆಯಾದರೂ ನೀನು ಎಲ್ಲೆಲ್ಲಿಯೂ ಇದ್ದೀಯೇ ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ನಿನ್ನ ಭಕ್ತರನ್ನು ಕಾಪಾಡಲು ನೀನು ಆವಿರ್ಭವಿಸುತ್ತೀಯೇ. ಇದು ಇಡೀ ವಿಶ್ವದ ಭಾಗ್ಯವನ್ನು ತೋರಿಸುತ್ತದೆ. ವಿಶ್ವದ ಹಲವಾರು ಆಗುಹೋಗುಗಳನ್ನು ನಿನ್ನ ಕೃಪೆಯಿಂದಲೇ ದೇವತೆಗಳನ್ನೆಲ್ಲ ನಿರ್ವಹಿಸುತ್ತಾರೆ. 7 ಊರ್ಧ್ವಲೋಕಗಳನ್ನು ಪಾಲಿಸುತ್ತಿರುವುದು ನಿನ್ನ ಕೃಪೆಯೇ. ಸೃಷ್ಟಿಯ ಅಂತ್ಯದಲ್ಲಿ ದೇವತೆಗಳಾಗಲಿ, ಮನುಷ್ಯರಾಗಲಿ, ಕೆಳವರ್ಗದ ಪ್ರಾಣಿಗಳಾಗಲಿ ನಿನ್ನ ಶಕ್ತಿಗಳ ಅಭಿವ್ಯಕ್ತಿಗಳು ನಿನ್ನಲ್ಲಿ ಪ್ರವೇಶಿಸಬೇಕು. ಬ್ರಹ್ಮಾಂಡದ ತಕ್ಷಣದ ಅಥವಾ ದೂರವಾದ ಕಾರಣಗಳೆಲ್ಲ ಅಸ್ತಿತ್ವದ ವಿಶಿಷ್ಟ ಲಕ್ಷಣಗಳಲ್ಲದೆ ನಿನ್ನ ಅಸ್ತಿತ್ವದಲ್ಲಿ ಇರುತ್ತವೆ. ಕಟ್ಟ ಕಡೆಗೆ ನಿನ್ನ ಸಮನಾಗಿ ಅಥವಾ ನಿನಗೆ ಅಧೀನವಾಗಿ ಇರುವ ಬೇರಾವುದೇ ವಸ್ತುವಿಗೂ ನಿನಗೂ ಭೇದದ ಸಾಧ್ಯತೆಯೇ ಇಲ್ಲ. ಏಕಕಾಲದಲ್ಲಿ ನೀನು ಬ್ರಹ್ಮಾಂಡ ಮತ್ತು ಅದರ ಘಟಕಾಂಶಗಳ ಕಾರಣ. ನೀನು ಪರಮ ಅಖಂಡತೆಯು, ನೀನು ಅದ್ವಿತೀಯ. ಇಂದ್ರಿಯ ಗ್ರಾಹ್ಯವಾದ ಅಭಿವ್ಯಕ್ತಿಯಲ್ಲಿ 3 ಹಂತಗಳಿವೆ, ಪ್ರಜ್ಞೆಯ ಹಂತ, ಕನಸಿನಲ್ಲಿ ಅರೆಪ್ರಜ್ಞೆಯ ಹಂತ ಮತ್ತು ಪ್ರಜ್ಞಾರಾಹಿತ್ಯದ ಹಂತ. ಆದರೆ ನೀನು ಅಸ್ತಿತ್ವದ ಈ 3 ಹಂತಗಳನ್ನು ಮೀರಿದವನು. ಆದುದರಿಂದ ನೀನು 4ನೆಯ ಆಯಾಮವೊಂದರಲ್ಲಿ ಇರುತ್ತೀಯೇ. ನೀನು ಕಾಣಿಸಿಕೊಳ್ಳುವುದು ಮತ್ತು ಮರೆಯಾಗುವುದು ನಿನ್ನನ್ನಲ್ಲದೆ ಬೇರೆ ಏನನ್ನೂ ಅವಲಂಬಿಸಿಲ್ಲ. ಪ್ರತಿಯೊಂದರ ಪರಮ ಕಾರಣನೂ ನೀನೆ, ಆದರೆ ನಿನಗೆ ಕಾರಣವೆಂಬುದು ಇಲ್ಲ. ನಿನ್ನ ಆವಿರ್ಭಾವಕ್ಕೆ ಮತ್ತು ಮರೆಯಾಗುವುದಕ್ಕೆ ನೀನೇ ಕಾರಣನು. ನಿನ್ನ ಸ್ಥಾನವು ಅಲೌಕಿಕವಾದರೂ ನಿನ್ನ 6 ಶ್ರೀಮಂತಿಕೆಗಳನ್ನು ತೋರಿ ನಿನ್ನ ದಿವ್ಯ ಗುಣಗಳನ್ನು ಪ್ರಕಟಪಡಿಸಲು ಮೀನು, ಆಮೆ, ಕಾಡುಹಂದಿ, ನರಸಿಂಹ, ಕೇಶವ ಮೊದಲಾಗಿ ಬೇರೆ ಬೇರೆ ಅವತಾರಗಳನ್ನು ಎತ್ತಿದೀಯೇ. ನಿನ್ನ ಬೇರೆ ಬೇರೆ ಅಭಿವ್ಯಕ್ತಿಗಳಿಂದ ಬೇರೆ ಬೇರೆ ಜೀವಿಗಳಾಗಿ ಆವಿರ್ಭಾವ ಹೊಂದಿದ್ದೀಯಾ. ನಿನ್ನ ಅಂತರ್ಶಕ್ತಿಯಿಂದ ನೀನು ಈ ವಿಷ್ಣುವಿನ ಬೇರೆ ಬೇರೆ ಅವತಾರಗಳಾಗಿ ಕಾಣಿಸಿಕೊಳ್ಳುತ್ತೀಯೇ ಮತ್ತು ನಿನ್ನ ಬಹಿರಂಗ ಶಕ್ತಿಯಿಂದ ನೀನು ಇಂದ್ರಿಯ ಗ್ರಾಹ್ಯವಾದ ಪ್ರಾಪಂಚವಾಗಿ ಕಾಣಿಸಿಕೊಳ್ಳುತ್ತೀಯೇ. ಸಾಮಾನ್ಯ ಮನುಷ್ಯನ ಕಣ್ಣುಗಳಿಗೆ ಮೋಡ ಕವಿದ ದಿನದಂದು ಮತ್ತು ಸೂರ್ಯನು ಮರೆಯಾಗಿರುವನೆಂದು ಕಾಣುತ್ತದೆ. ಆದರೆ ವಾಸ್ತವಾಂಶವೆಂದರೆ ಸೂರ್ಯ ಪ್ರಕಾಶವೇ ಮೋಡವನ್ನುಂಟು ಮಾಡುವುದರಿಂದ ಸಮಗ್ರ ಆಕಾಶಕ್ಕೆ ಮೋಡ ಕವಿದಿದ್ದರೂ ಸೂರ್ಯನನ್ನು ಮರೆ ಮಾಡುವುದು ಸಾಧ್ಯವೇ ಇಲ್ಲ. ಹಾಗೆಯೇ ಮಂದಮತಿಗಳು ದೇವರಿಲ್ಲ ಎಂದು ವಾದಿಸುತ್ತಾರೆ. ಆದರೆ ಬೇರೆ ಬೇರೆ ಜೀವಿಗಳ ಅಭಿವ್ಯಕ್ತಿ ಮತ್ತು ಅವರ ಚಟುವಟಿಕೆಗಳು ಕಣ್ಣಿಗೆ ಕಂಡಾಗ ಜ್ಞಾನಿಗಳು ನೀನು ಪ್ರತಿಯೊಂದು ಅಣುವಿನಲ್ಲಿಯೂ ಇರುತ್ತೀಯೇ ಎನ್ನುವುದು ಮತ್ತು ನಿನ್ನ ಬಹಿರಂಗ ಮತ್ತು ತಟಸ್ಥ ಶಕ್ತಿಗಳ ಮಾಧ್ಯಮದಿಂದ ನಿನ್ನನ್ನು ಕಾಣುತ್ತಾರೆ. ಅತ್ಯಂತ ಜ್ಞಾನಿಗಳಾದ ಭಕ್ತರು ನಿನ್ನ ಮಿತಿಯಿಲ್ಲದ ಶಕ್ತಿಯುತ ಚಟುವಟಿಕೆಗಳ ಅನುಭವವನ್ನು ಪಡೆಯುತ್ತಾರೆ. ಆದರೆ ನಿನ್ನ ಬಹಿರಂಗ ಶಕ್ತಿಯ ಪ್ರಭಾವದಿಂದ ಗೊಂದಲಕ್ಕೀಡಾದವರು ತಮ್ಮನ್ನು ಈ ಭೌತಿಕ ಜಗತ್ತಿನೊಂದಿಗೆ ಗುರುತಿಸಿಕೊಂಡು ಸಮಾಜ, ಸ್ನೇಹ ಮತ್ತು ಪ್ರೇಮಗಳಿಗೆ ಅಂಟಿಕೊಳ್ಳುತ್ತಾರೆ. ಹೀಗೆ ಅವರು ಭೌತಿಕ ಅಸ್ತಿತ್ವದ ತ್ರಿಬಾಧೆಗಳನ್ನು ಅಪ್ಪಿಕೊಳ್ಳುತ್ತಾರೆ ಮತ್ತು ಸುಖ ದುಃಖಗಳ ದ್ವಂದ್ವಕ್ಕೆ ಒಳಗಾಗುತ್ತಾರೆ. ಕೆಲವೊಮ್ಮೆ ಅವರು ಮೋಹ ಸಾಗರದಲ್ಲಿ ಮುಳುಗಿ ಹೋಗುತ್ತಾರೆ. ಕೆಲವೊಮ್ಮೆ ಕರುಣೆ ಮತ್ತು ಕೃಪೆಗಳಿಂದ ಮಾತ್ರ ಜೀವಿಗಳಿಗೆ ಮನುಷ್ಯ ಜನ್ಮವು ಲಭ್ಯವಾಗುತ್ತದೆ. ಭೌತಿಕ ಅಸ್ತಿತ್ವದ ದುಃಖದ ಸ್ಥಿತಿಯಿಂದ ಪಾರಾಗಲು ಇದೊಂದು ಅವಕಾಶ. ಆದರೂ ಮನುಷ್ಯ ಜನ್ಮವು ದೊರೆತರೂ ಇಂದ್ರಿಯಗಳನ್ನು ನಿಯಂತ್ರಿಸಲಾಗದವನನ್ನು ಇಂದ್ರಿಯ ಸುಖದ ಅಲೆಗಳು ಹೊಡೆದುಕೊಂಡು ಹೋಗುತ್ತವೆ. ಆದುದರಿಂದ ಅವನು ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆದು ನಿನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗಲಾರ. ಇಂತಹ ಮನುಷ್ಯನ ಬದುಕು ದುರದೃಷ್ಟದ ಬದುಕು. ಇಂತಹ ತಮಸ್ಸಿನ ಬಾಳನ್ನು ಬಾಳುತ್ತಿರುವವನು ನಿಶ್ಚಯವಾಗಿಯೂ ತನಗೆ ಮೋಸ ಮಾಡಿಕೊಳ್ಳುತ್ತಾನೆ ಮತ್ತು ಇತರರಿಗೂ ಮೋಸ ಮಾಡುತ್ತಾನೆ. ಆದ್ದರಿಂದ ಕೃಷ್ಣ ಪ್ರಜ್ಞೆ ಇಲ್ಲದ ಮನುಷ್ಯ ಸಮಾಜವು ಮೋಸ ಮಾಡುವವರ ಮತ್ತು ಮೋಸ ಹೋಗುವವರ ಸಮಾಜ ಮಾತ್ರ. ಪ್ರಭು, ನೀನು ಎಲ್ಲಾ ಜೀವಿಗಳ ಪರಮಪ್ರಿಯ ಪರಮಾತ್ಮ ಮತ್ತು ಎಲ್ಲದರ ಪರಮ ನಿಯಂತ್ರಕ. ಸದಾ ಮಾಯೆಯಲ್ಲಿರುವವನು ಸಾವಿಗೆ ಹೆದರುತ್ತಾನೆ. ಇಂದ್ರಿಯ ಸುಖಕ್ಕೆ ಅಂಟಿಕೊಂಡವನು ತಾನಾಗಿಯೇ ದುಃಖಕರವಾದ ಭೌತಿಕ ಅಸ್ತಿತ್ವವನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ಇಂದ್ರಿಯ ಸುಖದ ಬರಿಯ ಭ್ರಾಂತಿಯ ಬೆಳಕನ್ನು ಹುಡುಕಿಕೊಂಡು ಅಲೆದಾಡುತ್ತಾನೆ. ಅವನು ವಿಷವನ್ನು ಕುಡಿದು ಅಮೃತವನ್ನು ತಿರಸ್ಕರಿಸುತ್ತಾನೆ. ಆದುದರಿಂದ ಅವನು ಅತ್ಯಂತ ಮೂರ್ಖನು. ಪ್ರಿಯ ಪ್ರಭುವೆ, ನಾನು ಮತ್ತು ಬ್ರಹ್ಮನು ಸೇರಿದಂತೆ ಎಲ್ಲಾ ದೇವತೆಗಳು ತಮ್ಮ ಹೃದಯದಿಂದ ಈ ಜಗತ್ತಿನ ಮೋಹವನ್ನು ತೊಡೆದು ಹಾಕಿರುವ ಸಂತರು, ಪ್ರಾಜ್ಞರು ನಿನ್ನ ಕೃಪೆಯಿಂದ ಮನಃಪೂರ್ತಿಯಾಗಿ ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆದಿದ್ದೇವೆ. ನೀನೇ ಪರಮಪ್ರಭು, ನಿಮ್ಮೆಲ್ಲರ ಅತ್ಯಂತ ಪ್ರೇಮದ ಪ್ರಾಣ ಆತ್ಮ ಎಂದು ನೀವು ಒಪ್ಪಿಕೊಂಡಿರುವುದರಿಂದ ನಿನ್ನಲ್ಲಿ ಆಶ್ರಯವನ್ನು ಪಡೆದಿದ್ದೇವೆ. ನೀನು ಬ್ರಹ್ಮಾಂಡದ ಮೂಲ ಕಾರಣನು. ನೀನು ಪರಮ ಪಾಲಕನು. ಅದರ ವಿನಾಶಕ್ಕೂ ನೀನೇ ಕಾರಣನು. ನೀನು ಎಲ್ಲರಿಗೂ ಸಮಾನನು. ಪ್ರತಿ ಜೀವಿಯು ಅತ್ಯಂತ ಶಾಂತಿಯುತನಾದ ಪರಮ ಮಿತ್ರ. ನಮ್ಮಲ್ಲಿ ಪ್ರತಿಯೊಬ್ಬನಿಗೂ ನೀನು ಏಕರೀತಿಯಲ್ಲಿ ಪೂಜಾರ್ಹನು. ಪ್ರಿಯ ಪ್ರಭು, ಈ ಭೌತಿಕ ತೊಡಕುಗಳಿಂದ ನಾವು ಬಿಡುಗಡೆ ಹೊಂದಲು ಸಾಧ್ಯವಾಗುವಂತೆ ಸದಾ ನಿನ್ನ ದಿವ್ಯ ಸೇವೆಯಲ್ಲಿ ನಿರತರಾಗಿರುವುದು ಸಾಧ್ಯವಾಗಲಿ. ಕಡೆಯದಾಗಿ ಪ್ರಭು, ಈ ಸಂಗತಿಯನ್ನು ನಿನಗೆ ಹೇಳಬಯಸುತ್ತೇನೆ. ಈ ಬಾಣಾಸುರನು ನನಗೆ ಬಹು ಪ್ರಿಯನಾದವನು. ನನಗೆ ಬಹು ಮೌಲಿಕವಾದ ಸೇವೆಯನ್ನು ಸಲ್ಲಿಸಿದ್ದಾನೆ. ಆದುದರಿಂದ ಅವನು ಸದಾ ಸುಖವಾಗಿರುವುದನ್ನು ಕಾಣಲು ನಾನು ಬಯಸುತ್ತೇನೆ. ಅವನ ವಿಷಯದಲ್ಲಿ ಸಂತೋಷಪಟ್ಟ ನಾನು ಅವನಿಗೆ ಕ್ಷೇಮದ ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ. ಪ್ರಭು, ಅವನ ಪೂರ್ವಜರಾದ ಪ್ರಹ್ಲಾದ ಮಹಾರಾಜ ಮತ್ತು ಬಲಿ ಮಹಾರಾಜರಿಗೆ ನೀನು ಒಲಿದಂತೆಯೇ ಇವನಿಗೂ ಒಲಿಯಬೇಕೆಂದು ನಿನ್ನನ್ನು ಪ್ರಾರ್ಥಿಸುತ್ತೇನೆ. ಶಿವನ ಪ್ರಾರ್ಥನೆಯನ್ನು ಕೇಳಿ ಕೃಷ್ಣನು ಅವನನ್ನು ಭಗವಾನ್ ಎಂದು ಸಂಬೋಧಿಸಿ ಹೀಗೆ ಹೇಳಿದನು. ಪ್ರೀತಿಯ ಭಗವಾನ್ ಶಿವ, ನಿನ್ನ ಮಾತುಗಳನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಬಾಣಾಸುರನ ವಿಷಯದಲ್ಲಿ ನಿನ್ನ ಅಪೇಕ್ಷೆಯನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಬಾಣಾಸುರನು ಬಲಿಯ ಮಗ ಆದುದರಿಂದ ನಾನು ಕೊಟ್ಟಿರುವ ವಾಗ್ದಾನದಂತೆ ಅವನನ್ನು ಕೊಲ್ಲುವಂತಿಲ್ಲ ಎಂದು ನನಗೆ ತಿಳಿದಿದೆ. ಪ್ರಹ್ಲಾದನಿಗೂ ನಾನು ಅವನ ಕುಟುಂಬದಲ್ಲಿ ಜನಿಸುವ ಯಾವ ರಾಕ್ಷಸನನ್ನು ಕೊಲ್ಲುವುದಿಲ್ಲ ಎಂದು ಮಾತು ಕೊಟ್ಟಿದ್ದೇನೆ. ಆದುದರಿಂದ ಬಾಣಾಸುರನನ್ನು ಕೊಲ್ಲದೆ ಅವನ ಹುಸಿ ಪ್ರತಿಷ್ಠೆಯು ಅವನನ್ನು ಬಿಡುವಂತೆ ಅವನ ಬಾಹುಗಳನ್ನು ಮಾತ್ರ ಕತ್ತರಿಸಿದ್ದೇನೆ. ಅವನು ಭಾರೀ ಸಂಖ್ಯೆಯ ಸೈನಿಕರನ್ನು ನೇಮಿಸಿಕೊಂಡಿದ್ದ. ಅವರಿಂದ ಭೂಮಿಯ ಭಾರವು ಹೆಚ್ಚಿತ್ತು. ಆ ಭಾರವನ್ನು ಇಳಿಸಲು ನಾನು ಅವರನ್ನೆಲ್ಲ ಕೊಂದಿದ್ದೇನೆ. ಈಗ ಅವನಿಗೆ 4 ಬಾಹುಗಳಿವೆ. ಅವನಿಗೆ ಮರಣವಿಲ್ಲ. ಅವನಿಗೆ ಪ್ರಾಪಂಚಿಕ ಸುಖ ದುಃಖಗಳ ಬಾಧೆ ಇರುವುದಿಲ್ಲ. ಭಗವಾನ್ ನಿನ್ನ ಪರಮ ಭಕ್ತರಲ್ಲಿ ಅವನು ಒಬ್ಬ ಎಂದು ನನಗೆ ತಿಳಿದಿದೆ. ಇನ್ನು ಮುಂದೆ ಅವನು ಯಾವುದಕ್ಕೂ ಭಯಪಡಬೇಕಾಗಿಲ್ಲ ಎಂದು ನೀನು ನಿಶ್ಚಿಂತನಾಗಿರಬಹುದು. ಬಾಣಾಸುರನನ್ನು ಕೃಷ್ಣನು ಈ ರೀತಿ ಆಶೀರ್ವದಿಸಿದಾಗ ಅವನು ಪ್ರಭುವಿನ ಮುಂದೆ ಬಂದು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ತಲೆಬಾಗಿಸಿದನು. ಅನಿರುದ್ಧನನ್ನು ತನ್ನ ಮಗಳು ಉಷೆಯನ್ನು ಬಹು ಸುಂದರ ರಥದಲ್ಲಿ ಬರಮಾಡಿಕೊಂಡು ಕೃಷ್ಣನಿಗೆ ಒಪ್ಪಿಸಿದನು. ಕೃಷ್ಣನು ಅವರನ್ನು ಬರಮಾಡಿಕೊಂಡನು. ಶಿವನ ಆಶೀರ್ವಾದದಿಂದಾಗಿ ಅವರಿಬ್ಬರು ಪ್ರಾಪಂಚಿಕವಾಗಿ ತುಂಬಾ ಶ್ರೀಮಂತರಾದರು. ಮುಂದೆ ಒಂದು ಅಕ್ಷೌಹಿಣಿ ಸೈನಿಕರ ಸೈನ್ಯವನ್ನಿಟ್ಟುಕೊಂಡು ಕೃಷ್ಣನು ದ್ವಾರಕೆಗೆ ಪ್ರಯಾಣ ಮಾಡಿದನು. ಕೃಷ್ಣನು ಅನಿರುದ್ಧ ಮತ್ತು ಉಷೆಯರೊಂದಿಗೆ ಬಹು ಶ್ರೀಮಂತಿಕೆಯಿಂದ ಹಿಂದಿರುಗುತ್ತಿದ್ದಾನೆ ಎನ್ನುವ ಸುದ್ದಿಯನ್ನು ಕೇಳಿದ್ದ ದ್ವಾರಕೆಯ ಪುರಜನರು ನಗರದ ಮೂಲೆ ಮೂಲೆಯನ್ನು ಧ್ವಜಗಳು, ತಳಿರು ತೋರಣಗಳು ಮತ್ತು ಮಾಲೆಗಳಿಂದ ಅಲಂಕರಿಸಿದರು. ಎಲ್ಲ ದೊಡ್ಡ ಬೀದಿಗಳನ್ನು, ಬೀದಿಗಳು ಸಂಧಿಸುವ ಸ್ಥಳಗಳನ್ನು ಸ್ವಚ್ಛಗೊಳಿಸಿ ಶ್ರೀಗಂಧವನ್ನು ಬೆರೆಸಿದ ನೀರನ್ನು ಚಿಮುಕಿಸಿದರು. ಎಲ್ಲೆಲ್ಲೂ ಶ್ರೀಗಂಧದ ಸುವಾಸನೆಯೇ. ತಮ್ಮ ಸ್ನೇಹಿತರು ಮತ್ತು ಬಂಧುಗಳೊಡನೆ ಪೌರರು ಕೃಷ್ಣನನ್ನು ಬಹು ವೈಭವದಿಂದ ಮತ್ತು ಸಂಭ್ರಮದಿಂದ ಬರಮಾಡಿಕೊಂಡರು. ಪ್ರಭುವನ್ನು ಬರಮಾಡಿಕೊಳ್ಳಲು ಶಂಖ, ನಗಾರಿಗಳು ಮತ್ತು ಕಹಳೆಗಳ ಕೋಲಾಹಲವಾಯಿತು. ಹೀಗೆ ದೇವೋತ್ತಮ ಪರಮ ಪುರುಷನು ರಾಜಧಾನಿಯಾದ ದ್ವಾರಿಕೆಯನ್ನು ಪ್ರವೇಶಿಸಿದನು. ಶಿವ ಮತ್ತು ಕೃಷ್ಣರ ಕಾಳಗದ ನಿರೂಪಣೆಯು ಸಾಮಾನ್ಯ ಕಾಳಗಗಳ ನಿರೂಪಣೆಯಂತೆ ಅಶುಭವಲ್ಲ ಎಂದು ಶುಕಮುನಿಗಳು ಪರೀಕ್ಷಿತ್ ಮಹಾರಾಜನಿಗೆ ಆಶ್ವಾಸನೆ ಕೊಟ್ಟರು. ಇದಕ್ಕೆ ಪ್ರತಿಯಾಗಿ ಕೃಷ್ಣ ಮತ್ತು ಶಿವರ ನಡುವಿನ ಕಾಳಗವನ್ನು ಪ್ರಾತಃ ಕಾಲದಲ್ಲಿ ಸ್ಮರಿಸಿಕೊಂಡು ಕೃಷ್ಣನ ವಿಜಯಕ್ಕಾಗಿ ಸಂತೋಷ ಪಟ್ಟರೆ ಅಂತಹ ಮನುಷ್ಯನಿಗೆ ತನ್ನ ಬದುಕಿನ ಹೋರಾಟದಲ್ಲಿ ಎಲ್ಲಿಯೂ ಸೋಲಾಗುವುದಿಲ್ಲ. ಬಾಣಾಸುರನು ಕೃಷ್ಣನೊಡನೆ ಕಾಳಗ ಮಾಡಿ ಅನಂತರ ಶಿವನ ಕೃಪೆಯಿಂದ ಉಳಿದುಕೊಂಡದ್ದು ಪರಮ ಪ್ರಭು ಕೃಷ್ಣನ ಅನುಮತಿ ಇಲ್ಲದೆ ದೇವತೆಗಳನ್ನು ಪೂಜಿಸುವವರಿಗೆ ಯಾವ ವರವೂ ಲಭ್ಯವಾಗುವುದಿಲ್ಲ ಎಂಬ ಭಗವದ್ಗೀತೆಯ ಮಾತನ್ನು ದೃಢಪಡಿಸುತ್ತದೆ. ಬಾಣಾಸುರನು ಶಿವನ ಪರಮ ಭಕ್ತನಾದರೂ ಕೃಷ್ಣನ ಕೈಯಿಂದ ಸಾಯುವುದರಲ್ಲಿ ಇದ್ದಾಗ ಶಿವನು ಅವನನ್ನು ಉಳಿಸಲಾಗಲಿಲ್ಲ ಎನ್ನುವುದನ್ನು ಈ ನಿರೂಪಣೆಯಲ್ಲಿ ಕಾಣುತ್ತೇವೆ. ಆದರೆ ತನ್ನ ಭಕ್ತನನ್ನು ಉಳಿಸಬೇಕೆಂದು ಶಿವನು ಕೃಷ್ಣನಿಗೆ ವಿನಂತಿ ಮಾಡಿದನು ಮತ್ತು ಪ್ರಭುವು ಒಪ್ಪಿಕೊಂಡನು. ಇದು ಕೃಷ್ಣನ ಸ್ಥಾನ. ಭಗವದ್ಗೀತೆಯಲ್ಲಿ ಇದನ್ನು ಹೇಳುವಾಗ ಬಳಸಿರುವ ಶಬ್ದಗಳು ಇವು. ಮಯ್ಯೇವ ವಿಹಿತಾನ್ ಹಿತಾನ್, ಹೀಗೆಂದರೆ ಪರಮ ಪ್ರಭುವಿನ ಅನುಮತಿ ಇಲ್ಲದೆ ಯಾವ ದೇವತೆಯೂ ತನ್ನನ್ನು ಪೂಜೆ ಮಾಡುವವನಿಗೆ ಯಾವುದೇ ವರವನ್ನು ಕೊಡುವಂತಿಲ್ಲ. ಬಾಣಾಸುರನನ್ನೇ ಕೃಷ್ಣನ ಯುದ್ಧ ಎಂಬ 62ನೆಯ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.